ஹரி ஓம் ஸ்ரீ குருப்பியோ நம. அப்ரமம் பங்கரயிதம் அதடம் விமலம் சதா ஆனந்த தீர்த்தமத்லம் பதே தாபத்ரயாபஹம் மித்யா சித்தாந்த துத்வாந்த வித்வம்ஷ்ணவ்ஷக்னஹ ஜெய்தீர்த்தாக்கிய தரணி பாசதாம் நோ ஹுதம்பரே அர்த்தி கல்பித கல்போயம் பிரத்யத்யகேசரி வியாச தீர்த்த குருர்பூயாத் அஸ்மதிஷ்டாத்த சித்தையே தபோ வித்யா விரக்தியாதி சத்குணோகாகரானஹம் வாதிராஜ குருன் வந்தே ஹைக்ரீ பதாஷ்ரயான் பூஜ்ய ராகவேந்திராய சத்யதர்மரதாய ச பததாம் கல்பவருக்ஷாய நமதாம் காமதேனவே துர்வாதி துவாந்தரவையே வைஷ்ணவேந்தீவரேந்தவே ஸ்ரீ ராகவேந்திர குருவே நமோ அச்சிந்தயாளவே ஆபாதமௌலி பர்யந்தம் குருநாமாக்கியம் ஸ்மரே தேன விக்னாஹ பிரணஷ்யந்தி சித்தியந்த மனோரதாஹ ஹரிஹி ஓம் ஸ்ரீ குருப்யோ நம. நாவு இவத்து விசேஷவாகி ஸ்ரீ வாதிராஜ சுவாமிகளிக ஸ்ரீ வியாசராயர்கெ அவர ஆராதனா சந்தர்ப்பகவாகி விசேஷவாகி சாஷ்டாங்க நமஸ்காரங்களன்னு சல்லிசி இவத்தின கீதா ಭಗವದ್ಗೀತೆಯನ್ನು ಪಾಠವನ್ನು ಶುರು ಮಾಡೋಣ. ಇದು ನಾವು ಮೂರನೇ ಅಧ್ಯಾಯ ಥರ್ಡ್ ಚಾಪ್ಟರ್ ಭಗವದ್ಗೀತೆಯಲ್ಲಿ ಮೂರನೇ ಅಧ್ಯಾಯ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು 30ನೇ ಶ್ಲೋಕ 30th ವರ್ಸ್ ಅದನ್ನು ನೋಡ್ತಾ ಇದ್ದೀವಿ. ಇದಕ್ಕೆ ಮುಂಚಿನ ವರ್ಸ್ 29th ನೋಡಿದಾಗ ಪ್ರಕೃತೇರ್ ಗುಣ ಸಮ್ಮೂಢಾಹ ಸಜ್ಜಂತೆ ಗುಣಕರ್ಮಸು ತಾನ ಕೃಷ್ಣ ವಿಧೋ ಮಂದಾನ್ ಕೃಷ್ಣ ಭಿನ್ನ ವಿಚಾಲಯೇತ್ ಅಂತೇಳಿ ಅದಕ್ಕೆ ಮುಂಚೆ ಬಂದ ಶ್ಲೋಕಗಳೆಲ್ಲವೂ ನೋಡಿದಾಗ ಅಲ್ಲಿ ಗುಣ ಅನ್ನುವ ಪ್ರಯೋಗದಲ್ಲಿ ಗುಣ ಕರ್ಮ ವಿಭಾಗ ಗುಣಗಳನ್ನಂದೆ ಪರಮಾತ್ಮನ ಸ್ವತಂತ್ರಾದಿ ಗುಣಗಳು, ಜೀವರಾಶಿಗಳ ಗುಣಗಳು, ಪ್ರಕೃತಿಯ ಗುಣಗಳು ಅವೆಲ್ಲವೂ, ಅದೇ ವಿಧವಾಗಿ ಅವರಿಂದ ಮಾಡಲ್ಪಡುವ ಕರ್ಮಗಳು, ಅವು ಹೇಗೆ ಹೇಗೆ ಎಲ್ಲಿ ಎಲ್ಲಿ ಏನೇನು ಹೇಗೆ ಹೇಗೆ ನಡೆಯುತ್ತೆ ಅನ್ನೋದು ಅವರವರ ಎಲ್ಲರೂ ಅಸ್ವತಂತ್ರ, ಪರಮಾತ್ಮ ಒಬ್ಬನೇ ಸ್ವತಂತ್ರ, ಯಾಕೆ ಹೇಗೆ ಅನ್ನೋದು ಇದೆಲ್ಲವನ್ನು ನಾವು ಒಂದು ವಿಧವಾಗಿ ಪರಿಶೀಲನೆ ಮಾಡಬೇಕು. ಅದೆಲ್ಲವನ್ನು ಪ್ರತಿಪಾದನೆ ಮಾಡಿದ ಮೇಲೆ ಅದಕ್ಕೆ ನಮಗೆ ಬರುವ ಸಂದೇಹ, ಯಾಕೆ ಇದೆಲ್ಲ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ? ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತ ಕೂತು ಬಿಟ್ಟಾಗ, ಅರ್ಜುನನಿಗೆ ಯುದ್ಧ ಮಾಡಬೇಕು ಅಂತ ಉದ್ಬೋಧನ ಮಾಡುವ ಸಂದರ್ಭದಲ್ಲಿ ಇವೆಲ್ಲವೂ ಸ್ವತಂತ್ರ ಕರ್ತೃತ್ವ, ಅಸ್ವತಂತ್ರ ಕರ್ತೃತ್ವ, ಪರಮಾತ್ಮನೇ ಸ್ವತಂತ್ರನಾದವನು, ಯಾರಿಗೂ ಸ್ವಾತಂತ್ರ್ಯವಿಲ್ಲ, ಇವೆಲ್ಲವೂ ಯಾಕೆ ಹೇಳ್ತಾ ಇದ್ದಾನೆ? ಆವಾಗ ಅರ್ಜುನ ನನಗೆ ಸ್ವಾತಂತ್ರ್ಯವಿಲ್ಲ, ನಾನು ಯಾಕೆ ಏನು ಮಾಡಬೇಕು, ನೀನು ಮಾಡಿಸು ಮಾಡಿಸು, ನಿನ್ನ ಕೈಲಿದೆ ಎಲ್ಲವೂ, ನಾನೇನು ಮಾಡೋದಿಲ್ಲ ಅಂತ ಅರ್ಜುನ ಕೂತು ಬಿಡುವ ಒಂದು ಪ್ರಸಂಗವೂ ಇದೆ, ಪ್ರಮಾದವೂ ಇದೆ. ಹೀಗೆ ಇರುವಾಗ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಈ ಸಂದರ್ಭದಲ್ಲಿ ಅರ್ಜುನನಿಗೆ ಬರುವ ಸಂಶಯಗಳನ್ನು ನಿವಾರಣೆ ಮಾಡಿ ಯುದ್ಧಕ್ಕೆ ಕಳಿಸಬೇಕಾಗಿರುವಾಗ ಇನ್ನೂ ಸಂಶಯ ಬರುವಂತೆ ಏನನ್ನ ಮಾಡ್ತಾ ಇದ್ದಾನೇನೋ ಅನ್ನುವ ಸಂಶಯ ಬರಲಿಕ್ಕೆ ಒಂದು ಅವಕಾಶ ಇದೆ. ಆದರೆ ಇಲ್ಲವೇ ಇಲ್ಲ. ಯಾಕೆ ಅಂತ ಹೇಳಿದರೆ ಅರ್ಜುನನಿಗೆ ಯುದ್ಧ ಮಾಡಲೇಬೇಕು ಅನ್ನುವ ಉದ್ಬೋಧನೆಯನ್ನು ಮಾಡುವುದಕ್ಕೆ ಇದು ದೋಹದಕಾರಿ, ಸಹಾಯಕಾರಿಯಾಗತ್ತೆ ಹೊರತು ಅದಕ್ಕೆ ವಿರುದ್ಧವಾಗಿ ಹೋಗೋದಿಲ್ಲ. ಯಾಕೆ ಅಂದರೆ ಗುಣಕರ್ಮಗಳ ವಿಭಾಗವನ್ನು ತಿಳಿದ ಮೇಲೆ ಅರ್ಜುನನಿಗೆ ಇಲ್ಲಿ ಏನಿದೆ, ವಾಟ್ ಇಸ್ ದ ಮೆಸೇಜ್ ಫಾರ್ ಹಿಮ್ ಅಂತ ಹೇಳಿದ್ರೆ ಅದು 30ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ನಿನಗೆ ಸ್ವಾತಂತ್ರ್ಯವಿಲ್ಲ, ನನಗೆ ಸ್ವಾತಂತ್ರ್ಯವಿದೆ ಅಂತ ಹೇಳಿದರೆ ಅದನ್ನು ತಿಳುಕೊಂಡು ನೀನು ಮಾಡಬೇಕು, ಮತ್ತು ನಾನು ಮಾಡುವುದೇನು ಇಲ್ಲವಲ್ಲ ಸ್ವಾತಂತ್ರ್ಯವಿಲ್ಲ ಅಂದ್ರೆ ಆಗಲಿ, ನಿನಗೆ ಸ್ವಾತಂತ್ರ್ಯ ಇಲ್ಲ ಅಂತ ತಿಳ್ಕೊಳ್ಳುವುದೇ ನಿನ್ನ ಕೈಲಾಗುವ ಕೆಲಸ. ನಿನ್ನ ಸ್ವಭಾವಕ್ಕೆ ಅನುಗುಣವಾಗಿ ನಿನ್ನಿಂದ ನಾನು ಮಾಡಿಸ್ತೀನಿ. ನಿನ್ನ ಕೈಲಿ ಇರುವುದು ಏನಂತ ಹೇಳಿದ್ರೆ ನಿನ್ನ ಕೈಲಿ ಸ್ವತಂತ್ರವಾದದ್ದು ಏನು ಇಲ್ಲ, ನಿನ್ನ ಒಳಗೆ ಮತ್ತು ನಾನು ಇರುವ ಬುದ್ಧಿ ಪ್ರಚೋದನೆ ಏನಂತ ಮಾಡ್ತೀನಿ ಅಂತ ಹೇಳಿದ್ರೆ ನಿನ್ನ ಪ್ರಯತ್ನ ನೀನು ಮಾಡು, ಆ ಪ್ರಯತ್ನದಲ್ಲಿಯೂ ಮತ್ತು ನಾನು ಇದ್ದು ಮಾಡಿಸ್ತೀನಿ. ಹಾಗಿರುವಾಗ ಏನು ನಾನು ಮಾಡಿಸುವುದು ಏನು ಅಂತ ನೀನು ತಿಳ್ಕೋಬೇಕಂತ ಹೇಳಿದರೆ ನಿನ್ನ ಕೈಲಿ ಏನು ಇಲ್ಲ ಅಂತ ನೀನು ತಿಳ್ಕೋಬೇಕು. ದಟ್ಸ್ ಆಲ್ ಯು ಹ್ಯಾವ್ ಟು ರಿಯಲೈಸ್. ನಿನ್ನ ವಶದಲ್ಲಿ ಏನು ಇಲ್ಲ, ಅದನ್ನು ಅಂದ್ರೆ ಎಲ್ಲ ಕರ್ಮಗಳನ್ನು ಪರಮಾತ್ಮನಲ್ಲಿ ಸಮರ್ಪಣೆ ಮಾಡುವುದು ಅನ್ನೋದು, ಅದು ಹೇಗೆ ಎಂತ ನಾವು ಕೇಳ್ತೀವಿ. ಎಲ್ಲವೂ ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ನಾವು ಹೇಳುವುದು, ಎಲ್ಲವೂ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕನ್ನುವುದು ನಾವು ಮತ್ತೆ 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 ಜೀವನದಲ್ಲಿ ಕೇಳ್ತಾ ಇರ್ತೀವಿ. ಅದರ ಉದ್ದೇಶವೇನು? ನೀವು ಹಣ್ಣು ಸಮರ್ಪಣೆ ಮಾಡಬಹುದು, ಪದಾರ್ಥಗಳನ್ನು ಸಮರ್ಪಣೆ ಮಾಡಬಹುದು, ಕರ್ಮಗಳು ಕಣ್ಣಿಗೆ ಕಾಣಿಸುವುದಲ್ಲ, ಕಣ್ಣಿಗೆ ಕಾಣಿಸದೇ ಇರುವ ಕರ್ಮಗಳನ್ನು ಸಮರ್ಪಣೆ ಮಾಡುವುದಂದರೆ ಏನು, ವಾಟ್ ಡಸ್ ಇಟ್ ಮೀನ್ ಅನ್ನುವ ಸಂಶಯ ಬರುತ್ತೆ. ಅಷ್ಟೇ ಅಲ್ಲದೆ ಈ 29ನೇ ಶ್ಲೋಕಕ್ಕೆ 30ನೇ ಶ್ಲೋಕಕ್ಕೆ ಕನೆಕ್ಷನ್ ಏನು ಅಂತ ನಮಗೆ ಸಂಶಯ ಬರುತ್ತೆ. ಎರಡಕ್ಕೂ ಸಮಾಧಾನ ಪೂರ್ವಕವಾಗಿ ಇವತ್ತು ನೋಡೋಣ. ಮೈ ಸರ್ವಾಣಿ ಕರ್ಮಾಣಿ ಸಂನ್ಯಸ್ಯಾಧ್ಯಾತ್ಮ ಚೇತಸ ನಿರಾಶೀರ್ ನಿರ್ಮಮೋ ಭೂತ್ವ ಯುದ್ಧಸ್ಯ ವಿಗತಜ್ವರ. ನೋಡ್ರಿ ಕನೆಕ್ಷನ್, ಯುದ್ಧಸ್ವ ನೀನು ಯುದ್ಧ ಮಾಡಲೇಬೇಕು, ವಿಗತಜ್ವರ ಜ್ವರ ನಿನಗೆ ಜ್ವರದಂತೆ ಬಂದ ಈ ಲಕ್ಷಣವನ್ನು ಬಿಟ್ಟು ನೀನು ಯುದ್ಧವನ್ನು ಮಾಡಬೇಕು. ಏನು ಬಂಧು ಶೋಕ, ಈ ಜ್ವರ ಏನು ಜ್ವರ ಅರ್ಜುನನಿಗೆ ಬಂದದ್ದು, ಬಂಧುಗಳ ಬಗ್ಗೆ ಶೋಕ ಮಾಡುವುದು. ಈ ಬಂಧು ಶೋಕವೆನ್ನುವ ಜ್ವರವನ್ನು ಬಿಟ್ಟವನಾಗಿ ನೀನು ಯುದ್ಧಸ್ವ ಯುದ್ಧವನ್ನು ಮಾಡು. ಹೇಗೆ ಮಾಡಬೇಕು? ಮೈ ಸರ್ವಾಣಿ ಕರ್ಮಾಣಿ ಸಂನ್ಯಸ್ಯ ಅಧ್ಯಾತ್ಮ ಚೇತಸ. ನನ್ನಲ್ಲಿ ಎಲ್ಲ ಕರ್ಮಗಳನ್ನು ಸನ್ಯಸ್ಯ ಸಮರ್ಪಣೆಯನ್ನು ಮಾಡಿ, ಅಧ್ಯಾತ್ಮ ಚೇತಸ ಅಧ್ಯಾತ್ಮ ಬುದ್ಧಿ ಉಳ್ಳವನಾಗಿ ನಿರಾಶಿ ನಿರ್ಮಮೋ ಭೂತ್ವ, ನಿರಾಶಿ ನಿರ್ಮಮನು ಈ ಶಬ್ದಗಳಿಗೆ ಏನು ಅರ್ಥ ಅಂತ ನಾವು ಡೀಟೇಲ್ಡ್ ಆಗಿ ನೋಡೋಣ. ಇಲ್ಲಿ ಸ್ಥೂಲವಾಗಿ ಹೇಳ್ತಾ ಇದ್ದೀನಿ ಈ ಶಬ್ದಗಳಂದ್ರೆ ಅನ್ವಯವನ್ನು ಮಾತ್ರ ಹೇಳ್ತಾ ಇದ್ದೀನಿ. ನಿರಾಶಿ ನಿರ್ಮಮೋ ಭೂತ್ವ, ನಿರಾಶಿಯು ನಿರ್ಮಮನು ಆಗಿ ವಿಧ್ಯಸ್ವ ಯುದ್ಧವನ್ನು ಮಾಡು. ಈ ಒಂದೊಂದು ಶಬ್ದಕ್ಕೆ ಏನರ್ಥ ಅನ್ನೋದು ಇಲ್ಲಿ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅನ್ನೋದು ಏನು ಅಂತ ಹೇಳಿದ್ರೆ, ಅದಕ್ಕೆ ತಾತ್ಪರ್ಯದಲ್ಲಿ ಭಾಷೆವನ್ನು ನೋಡಿದ್ವಿ ಲಾಸ್ಟ್ ಕ್ಲಾಸ್ನಲ್ಲಿ, ತಾತ್ಪರ್ಯವನ್ನು ನೋಡ್ತಾ ಇದ್ದೀವಿ. ತಾತ್ಪರ್ಯದಲ್ಲಿ ನಮಗೆ ಪ್ರಸಿದ್ಧವಾಗಿರುವಂತಹ ಆಚಾರ್ಯರು ಮತ್ತೆ ಮತ್ತೆ ಹೇಳುವಂತಹ ನಾಹಂ ಕರ್ತ ಹರಿಕರ್ತ ತತ್ ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮಣ್ಯಾಸೋ ಹರಾವೇವಂ ವಿಷ್ಣೋ ತೃಪ್ತಿಕರ ಸದಾ ಯಸ್ಮಾತ್ ಸ್ವತಂತ್ರ ಕರ್ತೃತ್ವ ವಿಷ್ಣೋರೇವ ನ ಚ ಅನ್ಯಗಂ ತದಧೀನ ಸ್ವತಂತ್ರತ್ವ ಸ್ಥಾವರ ಅಪೇಕ್ಷಯಾ ಏವತು ಜೀವಸ್ಯ ವಿಕೃತಿರ್ನಾಮ ಕರ್ತೃತ್ವ ಜಡಸಂಶ್ರಯಂ ಪುಮಾನ್ ದೋಗ್ಧಾತ ಗೌಹ್ ದೋಗ್ಧ್ರಿ ಸ್ತನು ದೋಗ್ಧೇತಿವತ್ ಕ್ರಮಾತ್ ಇತಿ ಬ್ರಹ್ಮತರ್ಕ ವಚನಾತ್ ಅಂತೇಳಿ. ಬ್ರಹ್ಮತರ್ಕ ವಚನ ಏನು ಅನ್ನೋದು ನಾವು ಡೀಟೇಲ್ಡ್ ಆಗಿ ನೋಡೋಣ. ಇಲ್ಲಿ ನಾಹಂ ಕರ್ತ ಹರಿಕರ್ತ, ಅಹಂ ನ ಕರ್ತ ಹರಿ ಏವ ಕರ್ತ, ನಾನು ಕರ್ತನಲ್ಲ ಹರಿಯೇ ಕರ್ತ. ಅಂದ್ರೆ ಏನು, ನಾನು ಕರ್ತನಲ್ಲ ಆದ್ರೆ ನಾನು ಮಾಡುವುದು ಕಣ್ಣಿಗೆ ಕಾಣಿಸ್ತಾ ಇದಲ್ಲವಾ, ಅಂದ್ರೆ ನಾನು ಸ್ವತಂತ್ರ ಕರ್ತನಲ್ಲ, ನಾನು ಪರಾಧೀನ ಕರ್ತ, ಹರಿಯ ಅಧೀನದಲ್ಲಿ ಇದ್ದು ಎಲ್ಲ ಕೆಲಸವನ್ನು ಮಾಡುವವನು ನಾನು. ಹರಿ ಎಂತವನು, ಹರಿ ಕರ್ತ, ಅವನು ಯಾರ ವಶದಲ್ಲಿ ಇರುವುದಿಲ್ಲ, ತಾನೇ ಸ್ವತಂತ್ರವಾಗಿ ಎಲ್ಲವನ್ನು ಮಾಡುತ್ತಾನೆ. ಆ ಕಾರಣದಿಂದ ಹರಿ ಒಬ್ಬನೇ ಸ್ವತಂತ್ರ ಕರ್ತ, ನಾನು ಅಸ್ವತಂತ್ರ ಕರ್ತ ಅನ್ನುವುದು ಮೊದಲು ತಿಳಿಯಬೇಕು. ದಟ್ ವಿ ಹ್ಯಾವ್ ಟು ಡೈಜೆಸ್ಟ್. ಅದಾದ ಮೇಲೆ ಮತ್ತೆ ಪರಮಾತ್ಮನ ಪೂಜೆ ಮಾಡಬೇಕು ಅಂತ ಹೇಳ್ತಾರಲ್ವಾ, ಏನು ಅಂತ ಹೇಳಿದೆ, ತತ್ ಪೂಜಾ ಕರ್ಮಚ ಅಖಿಲಂ, ಅಖಿಲ ಕರ್ಮಗಳು ಪರಮಾತ್ಮನ ಪೂಜೆಗಳೇ. ನಾವು ಏನೇ ಮಾಡಲಿ ಅವೆಲ್ಲವೂ ಪರಮಾತ್ಮನ ಪೂಜೆಗಳೇ. ಅಂದ್ರೆ ನಮಗೆ ಖುಷಿ ಆಗಾದ್ರೆ ನಾವು ಪೂಜೆ ಅಂತ ಮಾಡಬೇಕಾಗಿಲ್ಲ ರೀ, ಏನು ಮಾಡಿದ್ರು ಪರಮಾತ್ಮನ ಪೂಜೆ. ಹಾಗಾದ್ರೆ ಪೂಜೆ ಎಲ್ಲ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ನಾವು ಪೂಜೆ ಮಾಡುವ ಉದ್ದೇಶ ಏನು ಅಂತ ಹೇಳಿದ್ರೆ, ಅಲ್ಲಿ ಪರಮಾತ್ಮನ ಚಿಂತೆಯನ್ನು ಮಾಡ್ತಾ ಮಿಕ್ಕ ಕರ್ಮಗಳು ಮಾಡುವಾಗ ಅವೆಲ್ಲವೂ ಪರಮಾತ್ಮನ ಪೂಜೆ ಅನ್ನುವ ಭಾವನೆ ಬರಬೇಕು. ಅಂದರೆ ಮನಃಶುದ್ಧಿಯಾಗಿ ನಮಗೆ ಅಂತಹ ಭಾವನೆ ಮಾಡುವ ಶಕ್ತಿ ಬರಬೇಕು. ಅದು ಬರುವುದು ಪೂಜಾದಿಗಳನ್ನು ಮಾಡುವುದರ ಮೂಲಕವಾಗಿಯೇ ಬರುತ್ತೆ. ಸೊ ನಾರ್ಮಲ್ ಆಗಿ ನಾವು ಮಾಡುವ ಪೂಜೆಗಳಲ್ಲಿ ಒಂದೊಂದರಲ್ಲಿಯೂ ಪರಮಾತ್ಮನನ್ನು ನೋಡುವ ಅನುಸಂಧಾನ ಮಾಡುವ ಆ ಚಿತ್ತದ ಸಾಮರ್ಥ್ಯ ಹೊಂದುವುದಕ್ಕಾಗಿ ಪೂಜೆ ಮಾಡಬೇಕು, ದೈನಂದಿನ ಪೂಜೆ ಮಾಡಬೇಕು. ಆ ಪೂಜೆ ಮಾಡುವುದರ ಮೂಲಕವಾಗಿ ಪರಮಾತ್ಮನ ಚಿಂತನೆಯಿಂದ ಪರಮಾತ್ಮನನ್ನು ಎಲ್ಲ ಕಡೆ ಕಾಣುವ ಒಂದು ಅವಕಾಶ ಸಿಗುತ್ತೆ. ಆ ಹಾಗೆ ಸಿಕ್ಕಿದಾಗ ಎಲ್ಲ ಕರ್ಮಗಳು ಪರಮಾತ್ಮನ ಪೂಜೆ ಅನ್ನುವ ಭಾವನೆಯನ್ನು ಮಾಡುವ ಸಾಮರ್ಥ್ಯವೂ ಬೆಳೆಯುತ್ತೆ. ಉದಾಹರಣೆಗೆ ಒಂದು ಕ್ರಿಶ್ಚಿಯನ್ ಹೋಗಿ ಒಂದು ಶಾಪ್ನಲ್ಲಿ ಒಂದು ವಸ್ತುವನ್ನು ಕೊಂಡುಕೊಂಡು ಬರ್ತಾನೆ, ಅದು ಪರಮಾತ್ಮನ ಪೂಜೆ. ಆದ್ರೆ ಅವನಿಗೆ ಆ ಏನು ಅಂದ್ರೆ ಕ್ರಿಶ್ಚಿಯನ್ನೇ ಬೇಕಾಗಿಲ್ಲ, ನಾನು ಸುಮ್ಮನೆ ಒಂದಕ್ಕೆ ಉದಾಹರಣೆ ಹೇಳಿದ್ದೀನಿ. ಯಾರೇ ಒಂದು ನಾಸ್ತಿಕ ಅಂತ ತಗೊಳ್ರಿ, ಸಂಬಡಿ ಹೂ ಡಸ್ಂಟ್ ಇವನ್ ಬಿಲೀವ್ ಇನ್ ಗಾಡ್, ಪರಮಾತ್ಮ ಇದ್ದಾನೆ ಅಂತಾನೆ ನಂಬಿಕೆ ಇರುವವ, ಇಲ್ಲದೆ ಇರುವವನು ಹೋಗಿ ಒಂದು ಯಾವುದೋ ಕೆಲಸ ಮಾಡಿ ಬರ್ತಾನೆ, ಅದು ಪರಮಾತ್ಮನ ಪೂಜೆ. ಆದರೆ ಅದರ ಮೂಲಕವಾಗಿ ಅವನಿಗೆ ಯಾವ ಫಲವೂ ಬರುವುದಿಲ್ಲ. ಯಾಕೆ ಕಾರಣ ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ಅದು ಪೂಜೆ ಹೇಗಾಗತ್ತೆ ಅಂತ ಹೇಳಿದ್ರೆ, ಅವನ ಒಳಗಿರುವ ಪರಮಾತ್ಮನ ರೂಪಗಳು, ಎಲ್ಲ ಕಡೆ ವಸ್ತುಗಳಲ್ಲಿರುವ ಪರಮಾತ್ಮನ ರೂಪಗಳು, ಅವು ನಿತ್ಯವೂ ಸಂಶ್ಲೇಷಣ ವಿಶ್ಲೇಷಣೆ ಹೊಂದುತ್ತಾ ಇರ್ತವೆ. ಪರಮಾತ್ಮನ ಪೂಜೆ ಅಂದ್ರೆ ಏನು, ಪರಮಾತ್ಮ ನಾವು ದಿನಾಗೂ ಪೂಜೆ ಮಾಡುವಾಗ ಕೂಡ ಒಂದೊಂದು ಪೂಜಾ ಸಾಮಗ್ರಿಯು ಪರಮಾತ್ಮ ನಿಂತಿದ್ದಾನೆ. ನೀರಿನ ಒಳಗೆ ಪರಮಾತ್ಮ ಇದ್ದಾನೆ, ನಮ್ಮ ಒಳಗೆ ಪರಮಾತ್ಮ ಇದ್ದಾನೆ, ನಮ್ಮ ಕೈ ಒಳಗೂ ಪರಮಾತ್ಮ ಇದ್ದಾನೆ. ಎಲ್ಲ ಕಡೆ ಇರುವ ಪರಮಾತ್ಮನ ರೂಪಗಳು ತಾವು ತಾವು ಫಂಕ್ಷನ್ ಮಾಡ್ತಾ ಇದ್ದು ನಮ್ಮ ಪೂಜಾ ಕಾರ್ಯಕ್ರಮ ನಡೆಯುವಂತೆ ಪರಮಾತ್ಮ ಮಾಡ್ತಾನೆ. ಅಂದ್ರೆ ಅದು ಪರಮಾತ್ಮನ ಪೂಜೆ, ತನ್ನ ಪೂಜೆಯನ್ನು ತಾನೇ ಮಾಡ್ತಾನೆ ಪರಮಾತ್ಮ. ಆ ಕಾರಣದಿಂದ ಎಲ್ಲವೂ ಪರಮಾತ್ಮನ ಪೂಜೆಗಳೇ ಅಂತ ಹೇಳಿದರೆ, ದೇವತೆಗಳು, ಆ ತತ್ವಾಭಿಮಾನಿ ದೇವತೆಗಳು, ಆ ಪ್ರಕೃತಿಯಲ್ಲಿರುವಂತಹ ಸಮಸ್ತ ದೇವತೆಗಳು ಆ ಪರಮಾತ್ಮನ ಪೂಜಾರೂಪಕವಾಗಿ ಅದನ್ನು ಅನುಸಂಧಾನ ಮಾಡಿಕೊಳ್ತಾ ಅವರು ಇರ್ತಾರಾದ ಕಾರಣದಿಂದ ಎಲ್ಲವೂ ಪರಮಾತ್ಮನ ಪೂಜೆಗಳೇ. ಆದರೆ ಆ ತಿಳುವಳಿಕೆ ಇದ್ದವರಿಗೆ ಅದು ಪೂಜೆ ನಡೀತಾ ಇದೆ ಅನ್ನುವ ಕಾರಣದಿಂದ ಒಂದು ಅಲ್ಪವಾದ ಫಲ ಸ್ವಲ್ಪ ಸಿಗುತ್ತೆ. ಆ ಮತ್ತು ಅದರಲ್ಲಿ ಅತ್ಯಧಿಕವಾದ ಫಲ ಆ ತತ್ವಾಭಿಮಾನಿ ದೇವತೆಗಳಿಗೆ ಅವರಿಗೆ ಸಿಗುತ್ತೆ. ಯಾಕಂದ್ರೆ ಅವರು ಆ ಎಲ್ಲವೂ ಪರಮಾತ್ಮನ ಪೂಜೆ ಅಂತ ಮಾಡ್ತಾರೆ. ನಾಸ್ತಿಕ ಹೋಗಿ ಒಂದು ಕೆಲಸ ಮಾಡಿಕೊಂಡು ಬಂದಾಗ ಅವನ ಒಳಗೆ ಅಂತರ್ಯಾಮಿಯಾಗಿರುವ ಪರಮಾತ್ಮ ಆ ಅವರ ಅಂತರ್ಗತನಾಗಿರುವಂತಹ ದೇವತೆಗಳ ಮೂಲಕವಾಗಿ, ಆ ತತ್ವಾಭಿಮಾನಿ ದೇವತೆಗಳ ಮೂಲಕವಾಗಿ ಎಲ್ಲ ಕಾರ್ಯಗಳನ್ನು ನಡೆಸ್ತಾ ಇರ್ತಾನೆ. ಆ ತತ್ವಾಭಿಮಾನಿ ಅಲ್ಲಿ ಒಳಗೆ ಅವನ ಒಳಗಿರುವ ತತ್ವಾಭಿಮಾನಿ ದೇವತೆಗಳು ಪರಮಾತ್ಮ ಮಾಡಿಸ್ತಾ ಇದ್ದಾನೆ ಅನ್ನೋ ತಿಳುವಳಿಕೆಯಿಂದ ಇರ್ತಾರೆ. ಆ ಕಾರಣದಿಂದ ಅವರ ಮೂಲಕವಾಗಿ ಆ ಪೂಜೆಗಳು ನಡೀತಾ ಇದೆ, ಅವರಿಗೆ ಆ ಫಲಗಳೆಲ್ಲ ಸಿಗುತ್ತೆ. ಆದರೆ ಆ ನಾಸ್ತಿಕನಿಗೆ ಆ ಪರಮಾತ್ಮ ಇದ್ದಾನೆ ಅನ್ನುವ ತಿಳುವಳಿಕೆ ಇಲ್ಲ, ಆದ ಕಾರಣದಿಂದ ಅವನಿಗೆ ಆ ಫಲ ಸಿಗುವುದಿಲ್ಲ. ಅವನಗತಿ ಎಂತಹದ್ದು, ಆಸ್ತಿಕರಾದವರು ನಮ್ಮಂಥವರು ಕೂಡ ಇದ್ದು ಏನೂ ಆ ತಿಳುವಳಿ ಕೇಳದೇ ಇದ್ದರೆ ಅವನ ಗತಿ ಎಂತಹದ್ದು, ಅಂತಗತಿಯೇ ನಮ್ಮದೇ ಆಗುತ್ತೆ. ಅಂದರೆ ಸುಮ್ಮನೆ ಪರಮಾತ್ಮ ಇದ್ದಾನೆ ಅಂತ ತಿಳಿದ್ರೆ ಸಾಕಾಗೋದಿಲ್ಲ, ಪರಮಾತ್ಮ ನಮ್ಮ ಒಳಗೆ ಇದ್ದು ಹೇಗೆ ಕಾರ್ಯಗಳನ್ನು ಮಾಡಿಸ್ತಾನೆ ಅನ್ನುವ ತಿಳುವಳಿಕೆ ಇರಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಕಾರಣದಿಂದ ತತ್ಪೂಜಾ ಕರ್ಮಚಾಖಿಲಂ ಅಂತ ಹೇಳಿದ್ರೆ ಆ ವಿಧವಾಗಿ ನಾನು ಮಾಡುವ ಕರ್ಮಗಳೆಲ್ಲವೂ ಅವನ ಪೂಜೆಗಳೇ ಆಗಿವೆ ಅಂತ ಹೇಳಿ, ತದಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾಣ್ಯತ. ಹಾಗಿದ್ದರೂ ಕೂಡ ನಾನು ಮಾಡುವ ದೈನಂದಿನ ಪೂಜವೇ ಆಗಲಿ, ಇಲ್ಲ ನಿತ್ಯ ಕರ್ಮಗಳೇ ಆಗಲಿ, ಇಲ್ಲ ಗಮನಾಗಮನಗಳೇ ಆಗಲಿ, ಕೆಲಸಗಳು ಯಾವ್ದಾದ್ರು ಮಾಡ್ತಾನೆ ಅವೆಲ್ಲವೂ ಕೂಡ ಪರಮಾತ್ಮನ ಪೂಜೆಗಳಾಗಿದೆ ಅಂತ ಹೇಳಿದರೆ ಅವನ ಪೂಜೆಗಳು ಯಾಕೆ ಆಗಿದೆ? ಅವನು ಅಲ್ಲಿ ನನ್ನ ಒಳಗಿರುವ ತತ್ವಾಭಿಮಾನಿ ದೇವತೆಗಳನ್ನು ಅನುಗ್ರಹ ಮಾಡ್ತಾ ಇದ್ದಾನೆ, ಅವರಿಂದ ಕೆಲಸಗಳನ್ನು ಮಾಡಿಸ್ತಾ ಇದ್ದಾನೆ. ಆ ಕಾರಣದಿಂದ ತತ್ಪ್ರಸಾದೇನ, ಪರಮಾತ್ಮನ ಪ್ರಸಾದ ಅಂದ್ರೆ ಅನುಗ್ರಹ, ಪ್ರಸಾದ ಅಂದ್ರೆ ಅನುಗ್ರಹ. ಏನು ಪರಮಾತ್ಮನ ಅನುಗ್ರಹ? ನಮ್ಮಿಂದ ಲೌಕಿಕ ಕಾರ್ಯಗಳನ್ನು ಮಾಡಿಸುವುದು ಪರಮಾತ್ಮನ ಅನುಗ್ರಹ. ನಮ್ಮ ಒಳಗಿರುವ ತತ್ವಾಭಿಮಾನಿ ದೇವತೆಗಳನ್ನು ಉಪಯೋಗಿಸುವುದು ಪರಮಾತ್ಮನ ಅನುಗ್ರಹ. ಅವರಿಂದ ಆ ಕೆಲಸಗಳನ್ನು ಮಾಡಿಸುವುದು ಪರಮಾತ್ಮನ ಅನುಗ್ರಹ. ಆ ಹೈರಾರ್ಕಿ, ಆ ತಾರತಮ್ಯಾನುಸಾರವಾಗಿ ಒಬ್ಬೊಬ್ಬರು ಒಬ್ಬೊಬ್ಬರು ಅವನು ಎಲ್ಲರ ಒಳಗೆ ಅಂತರ್ಯಾಮಿಯಾಗಿ ನಿಂತು ಎಲ್ಲರಿಂದಲೂ ಆ ಕೆಲಸವನ್ನು ಮಾಡಿಸ್ತಾ ಇದ್ದಾನೆ. ಅವರೆಲ್ಲರ ಮೇಲೆ, ನಮ್ಮ ಮೇಲೇನು ಎಲ್ಲರ ಮೇಲೆ ಅನುಗ್ರಹ ಮಾಡ್ತಾ ಇದ್ದಾನೆ. ಅದಕ್ಕೆ ಅದು ಒಂದು ಪ್ರಸಾದ ಅಲ್ಲ, ಅವನು ಅನಂತಾನಂತ ವಿಧವಾದ ಪ್ರಸಾದಗಳು, ಒಂದು ಕಾರ್ಯ ನಡೀತಾ ಇದೆ ಅಂತ ಹೇಳಿದರೆ ಅದರಲ್ಲಿ ಪರಮಾತ್ಮನ ಅನಂತಾನಂತ ರೂಪಗಳು, ಅವನ ಅನಂತಾನಂತ ರೂಪವಾದ ಅನುಗ್ರಹಗಳು ಎಲ್ಲವೂ ನಡೀತಾ ಇದೆ. ಅದಕ್ಕೆ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾಣ್ಯಥ ನ ಅನ್ಯಥ, ಬೇರೆ ಯಾವುದೂ ಅಲ್ಲ, ಪರಮಾತ್ಮನ ಅನುಗ್ರಹ ರೂಪಕವಾದ ಪೂಜಾರೂಪಕವಾದ ಕಾರ್ಯಗಳೇ ಎಲ್ಲವೂ, ಪ್ರಪಂಚದಲ್ಲಿ ನಡೆಯುವ ಸಮಸ್ತ ಕಾರ್ಯಗಳು ಪರಮಾತ್ಮನ ಪೂಜೆಗಳೇ ಆಗಿವೆ ಅನ್ನುವ ಭಾವನೆ ಇರಬೇಕು. ತದ್ ಭಕ್ತಿ ತತ್ ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ. ಅವನು ನಮಗೆ ಭಕ್ತಿಯನ್ನು ಕೊಟ್ಟರು, ಆ ಭಕ್ತಿಯ ಫಲವನ್ನು ಕೊಟ್ಟರೂ ಕೂಡ ಆ ಕೊಡುವುದು ನಾವು ಡಿಸರ್ವ್ ಮಾಡ್ತೀವಿ ಕೊಡ್ತಾನೆ ಅಂತ ಅಲ್ಲ, ನಾವು ಏನೂ ಡಿಸರ್ವ್ ಮಾಡೋದಿಲ್ಲ. ಪರಮಾತ್ಮ ಯಾವುದೇ ನಮಗೆ ಕೊಡ್ತಾ ಇದ್ದಾನೆ, ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಅದೆಲ್ಲವೂ ಅವನ ಪ್ರಸಾದವು ಅನುಗ್ರಹವು, ಪುನಃ ಪುನಃ ಪ್ರಸಾದ ಅನುಗ್ರಹ ಬೆಳೀತಾ ಹೋಗ್ತಾ ಇದೆ ಅಂತೇಳಿ. ಇಟ್ ಈಸ್ ಎವರ್ ಇನ್ಕ್ರೀಸಿಂಗ್ ಅನುಗ್ರಹ ಆಫ್ ದಿ ಪರಮಾತ್ಮ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಆಕ್ಟಿಂಗ್, ಫಾರ್ ಅವರ್ ಅಚೀವಿಂಗ್ ಎವ್ರಿಥಿಂಗ್ ಇನ್ ಲೈಫ್. ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಪರಮಾತ್ಮನ ಅನುಗ್ರಹವೇ ಕಾಪಾಡ್ತಾ ಇದೆ. ಅವನು ಕಾಪಾಡದೆ ಇದ್ದರೆ ನಾವು ನಿಲ್ಲುವುದಕ್ಕೆ ಸಾಧ್ಯವಾಗೋದಿಲ್ಲ, ಶಕ್ತಿಯೂ ನಮ್ಮಲ್ಲಿರೋದಿಲ್ಲ. ನಮ್ಮ ಕ್ಷಣ ಕ್ಷಣದ ಪ್ರತಿ ಒಂದು ಆಟಮ್ 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 ನಲ್ಲಿ, ನಮ್ಮ ಕಣ ಕಣದಲ್ಲಿ, ಜೀವನದಲ್ಲಿ ಪರಮಾತ್ಮನೇ ಇದ್ದು ಎಲ್ಲವನ್ನು ಮಾಡಿ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ಅವನು ಆ ಪೂರ್ಣತ್ವ, ಆ ವ್ಯಾಪ್ಯತ್ವ, ಅವನು ತುಂಬಿರುವ ಆ ಶಕ್ತಿ, ಅವನ ಆ ಸರ್ವ ಸಾಮರ್ಥ್ಯವನ್ನು ನಾವು ನಿತ್ಯವೂ ಧ್ಯಾನ ಮಾಡ್ತಾ ಇರಬೇಕು. ಸೊ ಈ ವಿಧವಾಗಿ ಪರಮಾತ್ಮನ ಪ್ರಸಾದವೇ ಮತ್ತೂ ಮತ್ತು ಪುನಃ ಪುನಃ ಅದು ಅಧಿಕವಾಗಿ ಅಧಿಕವಾಗಿ ಬಂದು ಬಂದು ನಮ್ಮನ್ನು ಕಾಪಾಡ್ತಾ ಇದೆ ಅನ್ನುವ ತಿಳುವಳಿಕೆ ಇರಬೇಕು. ಈ ವಿಧವಾಗಿ ಭಾವನೆ ಮಾಡುವುದು ಯಾರಿದೋ ಅದೇ ಕರ್ಮನ್ಯಾಸ. ನಾವು ಕರ್ಮವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡುವುದು ಅಂತ ಹೇಳಿದ್ರೆ ಬೇರೆ ಯಾವುದು ಅಲ್ಲ. ಹಣ್ಣುಗಳನ್ನು ಕೊಡಬಹುದು, ಇನ್ನೊಂದನ್ನು ಕೊಡುವುದು ಅಂದ್ರೆ ಕೊಟ್ಟಂತೆ ನಾವು ನಟನೆ ಮಾಡ್ತೀವಿ. ಅವನ ಹಣ್ಣನ್ನು ತೆಗೆದು ಅವನಿಗೆ ಕೆರೆಯ ನೀರನ್ನು ಕೆರೆಗೆ ತೆಗೆದಂತೆ ಹಾಕಿದಂತೆ ನಾವು ಪರಮಾತ್ಮ ಕೊಟ್ಟದ್ದನ್ನು ಅವನಿಗೆ ಮತ್ತು ಸಮರ್ಪಣೆ ಮಾಡ್ತೀವಿ. ಅವನೇ ಎಲ್ಲವನ್ನೂ ಕೊಟ್ಟಿದ್ದಾನೆ ಮತ್ತು ಅವನಿಗೆ ಸಮರ್ಪಣೆ ಮಾಡಿದಂತೆ ನಾವು ನಟನೆ ಮಾಡ್ತೀವಿ ಅಷ್ಟೇ. ಎಲ್ಲವೂ ಅವನದೇ ಆಗಿದೆ. ಈ ಕರ್ಮಗಳು ಅಷ್ಟೇ, ಅವನು ಸ್ವತಂತ್ರವಾಗಿ ಮಾಡ್ತಾ ಇದ್ದಾನೆ, ನಾವು ಅಸ್ವತಂತ್ರರಾಗಿ ಮಾಡ್ತಾ ಇದ್ದೀವಿ ಅನ್ನುವ ತಿಳುವಳಿಕೆ ಯಾವುದಿದೋ ಅದೇ ಕರ್ಮಗಳನ್ನು ಸಮರ್ಪಣೆ ಮಾಡುವ ರೀತಿ. ಇದನ್ನು ಇಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಅನೇಕ ಸ್ಥಳಗಳಲ್ಲಿ, ಪ್ರವಚನಗಳ ಎಲ್ಲ ಕಡೆಯೂ ಎರಡು ವಿಧವಾದ ಶಬ್ದಗಳನ್ನು ಕರಿತೀವಿ, ಕರ್ಮ ನ್ಯಾಸ, ಕರ್ಮ ಸನ್ಯಾಸ ಅಂತ. ಎರಡು ಒಂದೇ, ಬೋತ್ ಆರ್ ಐಡೆಂಟಿಕಲ್, ಈಕ್ವಲ್, ಎರಡು ಪರ್ಯಾಯ ಪದಗಳು. ಕರ್ಮ ನ್ಯಾಸ ಅಂದರು, ಕರ್ಮ ಸನ್ಯಾಸ ಅಂದರು ಒಂದೇ. ನಮಗೆ ಸಂದೇಹ ಬರುವುದೇ, ಸನ್ಯಾಸ ಅಂದ್ರೆ ಬಿಡುವುದಲ್ಲರಿ, ನ್ಯಾಸ ಅಂದ್ರೆ ಇಡುವುದು. ಒಂದು ಇಡುವುದು, ಒಂದು ಬಿಡುವುದು. ಸನ್ಯಾಸ ನ್ಯಾಸ ಒಂದೇ ಹಾಗಾಗುತ್ತೆ. ಕರ್ಮ ಸನ್ಯಾಸ ಅಂದ್ರೆ ಕರ್ಮ ಬಿಡುವುದು, ಕರ್ಮ ನ್ಯಾಸ ಅಂದ್ರೆ ಕರ್ಮ ಇಡುವುದು. ಸೊ ಎರಡು ಒಂದೇ ಹಾಗಾಗತ್ತೆ ಅಂತ ಹೇಳಿದ್ರೆ ಹೌದು, ಎರಡು ಒಂದೇ. ಯಾಕೆ ಅಂತ ಹೇಳಿದ್ರೆ ಕರ್ಮ ಸನ್ಯಾಸ ಅಂದ್ರೆ ಕರ್ಮ ಬಿಡುವುದು ಅಂತ ಹೇಳಿದ್ರೆ ಕರ್ಮವನ್ನು ಬಿಡುವುದಂದ್ರೆ ಪರಮಾತ್ಮನಿಗೆ ಸಮರ್ಪಣೆ ಮಾಡುದು ಅಂದ್ರೆ ಏನು? ಕರ್ಮವನ್ನು ನಿಜವಾಗಿ ಸಂನ್ಯಾಸ, ಸಮ್ಯಕ್ ನ್ಯಾಸ, ಇಡುವುದು. ಇಡುವುದಂದ್ರೆ ನಮ್ಮಲ್ಲಿ ಇಲ್ಲ, ಪರಮಾತ್ಮನಲ್ಲಿಯೇ ಇದೆ ಅನ್ನುವ ಇಡುವುದಂದ್ರೆ ಏನು? ಅವನಲ್ಲಿಯೇ ಈ ಸ್ವಾತಂತ್ರ್ಯ ಗುಣವಿದೆ ಅನ್ನುವ ತಿಳುವಳಿಕೆ ಇಡುವುದು. ಇಡುವುದು ಅಂದ್ರೆ ಪರಮಾತ್ಮನಲ್ಲಿಯೇ ಈ ಸ್ವಾತಂತ್ರ್ಯ ಗುಣವಿದೆ ಅನ್ನುವ ತಿಳುವಳಿಕೆಯೇ ಇಡುವುದು. ಬಿಡುವುದು ಅಂದ್ರೆ ನನ್ನದ್ದು ಏನು ಅಲ್ಲ ಅನ್ನುವುದೇ ಬಿಡುವುದು. ಅದಕ್ಕೆ ಇಲ್ಲಿ ಬಿಡುವುದು ಇಡುವುದು ಎರಡು ಒಂದೇ ಆಗತ್ತೆ. ಕರ್ಮ ನ್ಯಾಸ, ಎಲ್ಲ ಸ್ವಾತಂತ್ರ್ಯವು ಅವನಲ್ಲಿಯೇ ಇದೆ ಅನ್ನುವುದೇ ಕರ್ಮನ್ಯಾಸ. ಕರ್ಮ ಸನ್ಯಾಸ, ನನ್ನಲ್ಲಿ ಯಾವುದು ಇಲ್ಲ, ನಾನು ಅಸ್ವತಂತ್ರಕರ್ತ ಅಂತ ಬಿಡುವುದು ಅದೇ. ಇಲ್ಲ ಸಮ್ಯಕ್ ನ್ಯಾಸ, ಚೆನ್ನಾಗಿ ಇಡುವುದು ಅಂದ್ರೆ ನಾವು ಸನ್ಯಾಸ ಅಂದ್ರೆ ಬಿಡುವುದು. ಇಲ್ಲ ಸಮ್ಯಕ್ ನ್ಯಾಸ, ಚೆನ್ನಾಗಿ ಇಡುವುದು ಅಂದ್ರೆ ಎಲ್ಲವೂ ಪರಮಾತ್ಮನಲ್ಲಿಯೇ ಸ್ವಾತಂತ್ರ್ಯ ಗುಣವಿದೆ, ನನ್ನಲ್ಲಿ ಸ್ವಲ್ಪವೂ ಇಲ್ಲ ಅನ್ನುವುದೇ ನಿಜವಾದ ಕರ್ಮನ್ಯಾಸ, ಕರ್ಮ ಸನ್ಯಾಸ. ಎರಡು ಒಂದೇ ವಿಧವಾದ ಅರ್ಥವನ್ನು ಕೊಡುವಂತಹ ಶಬ್ದಗಳಾಗಿವೆ. ಈ ವಿಧವಾಗಿ ಕರ್ಮನ್ಯಾಸೋ ಹರೌ ಏವ, ಹರೌ ಏವ, ಹರಿಯಲ್ಲಿಯೇ ಕರ್ಮನ್ಯಾಸ. ಕೆಲವು ಕಡೆ ಪಾಠ ಹರವು ಏವಂ ಅಂತ ಹಾಕ್ತಾರೆ, ಹರಾವೇವ ಅನ್ನುವುದೇ ಮೋರ್ ಪ್ರಾಪರ್. ಸೊ ಕರ್ಮನ್ಯಾಸೋ ಹರಾವೇವ ವಿಷ್ಣೋ ತೃಪ್ತಿಕರ ಸದಾ. ಸೊ ವಿಷ್ಣೋ, ವಿಷ್ಣುವೋ ಪರಮಾತ್ಮನಿಗೆ ತೃಪ್ತಿಕರ, ಸದಾ ತೃಪ್ತಿಕರ. ಈ ವಿಧವಾಗಿ ಯಾವಾಗಾದ್ರೆ ಭಕ್ತರು ತಿಳ್ಕೊಳ್ತಾರೋ ಅವರಿಗೆ ಸರಿಯಾದ ಜ್ಞಾನವಿರುವ ಕಾರಣದಿಂದ ಪರಮಾತ್ಮನಿಗೆ ಸಂತೃಪ್ತಿಯಾಗುತ್ತೆ. ಯಾಕಂದ್ರೆ ಪರಮಾತ್ಮನಿಗೆ ಏನು ಬೇಕಾಗಿಲ್ಲ, ಓಹೋ ಅವನು ನನ್ನದಾದದ್ದು ನನಗೆ ಕೊಟ್ಟಿದ್ದಾನಪ್ಪ ಸೊ ನನಗೆ ತೃಪ್ತಿ ಆಯಿತು, ಹಾಗಲ್ಲ. ಪರಮಾತ್ಮನ ಯಾಕೆ ತೃಪ್ತನಾಗ್ತಾನೆ ಅಂತ ಹೇಳಿದ್ರೆ ಇವನಿಗೆ ತಿಳುವಳಿಕೆ ಸರಿಯಾಗಿದೆ, ಇವನು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದಾನೆ, ಇವನಿಗೆ ಒಳ್ಳೇದಾಗತ್ತೆ ಅನ್ನುವ ನಮ್ಮ ಮೇಲಿರುವ ಅನುಗ್ರಹದಿಂದ, ಕಾರುಣ್ಯ ಭಾವದಿಂದ ಅವನು ತೃಪ್ತನಾಗುತ್ತಾನೆ ಹೊರತು ಅವನಿಗೇನು ಬೇಕಾಗಿಲ್ಲ. ಅವನು ನಿತ್ಯತೃಪ್ತನು. ನಿತ್ಯತೃಪ್ತನಾದ ಪರಮಾತ್ಮನಿಗೆ ತೃಪ್ತಿ ಆಗುವುದಂದ್ರೆ ಅರ್ಥ ಏನು, ನಿತ್ಯತೃಪ್ತನಿಗೆ ತೃಪ್ತಿ ಆಗತ್ತೆ ಅಂತ ಹೇಳಿದ್ರೆ ನಮ್ಮ ವಿಷಯದಲ್ಲಿ ತೃಪ್ತಿ ಅಂದ್ರೆ ಅವನಿಗೆ ಇವರಿಗೆ ಒಳ್ಳೆಗಾಗತ್ತೆ, ನನ್ನ ಭಕ್ತನಿಗೆ ಒಳ್ಳೇದಾಗ್ತಾ ಇದೆ ಅನ್ನುವ ಒಂದು ಪರಮಾತ್ಮನಿಗೆ ಭಾವನೆ ಬರುತ್ತೆ ಅಷ್ಟೇ ಹೊರತು ಅದು ಪರಮಾತ್ಮನ ಅನುಗ್ರಹ ರೂಪವಾದ ತೃಪ್ತಿಯೇ ಹೊರತು ನಿಜವಾಗಿ ಪರಮಾತ್ಮನಿಗೆ ಒಂದು ಸಂತೋಷವನ್ನು ಉಂಟು ಮಾಡುವಂತಹ ತೃಪ್ತಿ ಅಂತಲ್ಲ. ಪರಮಾತ್ಮನನ್ನು ಸಂತೋಷಗೊಳಿಸುವುದು, ಪರಮಾತ್ಮನನ್ನು ತೃಪ್ತಿಪಡಿಸುವುದು, ಈ ಶಬ್ದಗಳನ್ನು ನಾವು ನಮ್ಮ ದೃಷ್ಟಿಯಿಂದ ನಮ್ಮ ಬಗ್ಗೆ ಪರಮಾತ್ಮ ತೋರಿಸುವಂತಹ ಅನುಗ್ರಹ ರೂಪಕವಾದದ್ದು ಅನ್ನುವ ತಿಳುವಳಿಕೆಯಿಂದ ನಾವು ನೋಡಬೇಕು. ಈ ವಿಧವಾಗಿ ವಿಷ್ಣೋ ತೃಪ್ತಿಕರ ಸದಾ ಯಸ್ಮಾತ್ ಸ್ವತಂತ್ರ ಕರ್ತೃತ್ವ ವಿಷ್ಣೋರೇವ ನಚ ಅನ್ಯಗಂ. ಆ ಕಾರಣದಿಂದ ಸ್ವತಂತ್ರ ಕರ್ತೃತ್ವ ಅನ್ನೋದು, ಇಂಡಿಪೆಂಡೆಂಟ್ ಡೂಯರ್ಶಿಪ್ ಅನ್ನೋದು ವಿಷ್ಣೋ ಏವ ನಚ ಅನ್ಯಗಂ, ಪರಮಾತ್ಮ ಒಬ್ಬನಿಗೆ ಇದೆ ಬೇರೆ ಯಾರಿಗೂ ಇಲ್ಲ ಅಂತ ಹೇಳಿದ್ರೆ ಅಲ್ಪನಾದ ಒಂದು ಜೀವನಿಗಿದೆ ಅಂತ ನಾವು ಭಾವನೆ, ನಮ್ಮಂತಹವರಿಗಿದೆ ಅಂತ ಭಾವನೆ ಮಾಡುವುದು ಬಹಳ ತುಚ್ಛವಾದ ವಿಷಯವಾಗಿದೆ. ಲಕ್ಷ್ಮೀ ಬ್ರಹ್ಮಾದಿಗಳಿಗೂ ಇಲ್ಲ, ನಚ ಅನ್ಯಗಂ, ಯಾರಿಗೂ ಸ್ವತಂತ್ರ ಕರ್ತೃತ್ವ ಇಲ್ಲ ಅಂತ ಸುಸ್ಪಷ್ಟವಾಗಿ ಮತ್ತು 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 ಹೇಳ್ತಾ ಇರುವಂತಹ ವಿಷಯವಾಗಿದೆ. ಸೊ ಯಸ್ಮಾತ್ ಸ್ವತಂತ್ರ ಕರ್ತೃತ್ವ ವಿಷ್ಣೋರೇವ ನಚ ಅನ್ಯಗಂ ತದ್ ಅಧೀನಂಚ ಸ್ವತಂತ್ರತ್ವ ಸ್ವ ಅವರ ಅಪೇಕ್ಷೆಯ ಏವತು. ಅವನ ಅಧೀನದಲ್ಲಿರುವಂತಹ ಸ್ವಾತಂತ್ರ್ಯ ಸ್ವ ಅವರ ಅಪೇಕ್ಷೆ, ನಮ್ಮಕ್ಕಿಂತ ಕಳಗಿರುವವರು ಮೇಲಿನವರು ಅನ್ನುವ ಆ ತಾರತಮ್ಯದಿಂದ ಕೂಡಿದಂಥದ್ದು. ಈ ಶಬ್ದದಿಂದ ನಮಗೆ ಬಹಳ ನೋಡ್ರಿ ಹೇಳ್ತಾ ಇದ್ದಾರಲ್ವ, ಅವನ ಅಧೀನದಲ್ಲಿರುವ ಸ್ವತಂತ್ರ ನಮಗಿದೆ ಅಂತ ಹೇಳ್ತಾ ಇದ್ದಾರಲ್ವ ಅಂದ್ರೆ ಈ ಸ್ವತಂತ್ರ ಅನ್ನುವ ಭಾವನೆ. ಉದಾಹರಣೆಗೆ ಒಂದು ನಿಮಗೆ ಲೌಕಿಕ ಎಕ್ಸಾಂಪಲ್ ಕೊಡಬೇಕಂತ ಹೇಳಿದ್ರೆ, ಒಂದು ಕಂಪನಿನಲ್ಲಿ ಹೈರಾರ್ಕಿ, ಡೈರೆಕ್ಟರ್ ಇರ್ತಾನೆ, ಮ್ಯಾನೇಜರ್ ಇರ್ತಾನೆ, ಅವನ ಕಡೆಗೆ ಒಂದು ಅಸಿಸ್ಟೆಂಟ್ ಮ್ಯಾನೇಜರ್ ಇರ್ತಾನೆ, ಅವನ ಕಡೆಗೆ ಒಂದು ಎಂಪ್ಲಾಯಿ ಇರ್ತಾನೆ, ಈ ಅನೇಕ ಲೆವೆಲ್ಸ್ ಇರ್ಬೋದು. ಜಸ್ಟ್ 4 ಲೆವೆಲ್ಸ್ ತಗೊಳ್ರಿ. ಈ ಅಸಿಸ್ಟೆಂಟ್ ಮ್ಯಾನೇಜರ್ ಏನ್ ಹೇಳ್ತಾನೆ, ನೋಡಪ್ಪ ಈ ವಿಷಯದಲ್ಲಿ ಈ ಒಂದು ಪ್ರಾಜೆಕ್ಟ್ ನಡೆಯುವುದರಲ್ಲಿ ಈ ಡಿಸಿಷನ್ ತಗೋಬೇಕು ಅಂತ ಹೇಳಿದ್ರೆ ಆ ಎಂಪ್ಲಾಯಿಗೆ ಹೇಳ್ತಾನೆ, ನನಗೆ ಆ ಸ್ವಾತಂತ್ರ್ಯ ಇಲ್ಲಪ್ಪ, ಓನ್ಲಿ ಮ್ಯಾನೇಜರ್ ಕ್ಯಾನ್ ಟೇಕ್ ಇಟ್, ಅವನಿಗೆ ಸ್ವಾತಂತ್ರ್ಯ ಇದೆ, ಐ ಡೋಂಟ್ ಹ್ಯಾವ್ ಫ್ರೀಡಮ್ ಅಂತಾನೆ. ಅಂದರೆ ಆ ಅಸಿಸ್ಟೆಂಟ್ ಮ್ಯಾನೇಜರ್ ದೃಷ್ಟಿಯಲ್ಲಿ ಅವನ ಮ್ಯಾನೇಜರ್ ಸ್ವತಂತ್ರನಾದವನು, ಎಂಪ್ಲಾಯಿ ದೃಷ್ಟಿಯಲ್ಲಿ ಅವನಿಗೆ ಯಾವ ಸ್ವಾತಂತ್ರ್ಯವಿಲ್ಲ, ಅಸಿಸ್ಟೆಂಟ್ ಮ್ಯಾನೇಜರ್ ಸ್ವತಂತ್ರನಾಗಿದ್ದಾನೆ. ಅಸಿಸ್ಟೆಂಟ್ ಮ್ಯಾನೇಜರ್ನಲ್ಲಿ ಎಂಪ್ಲಾಯಿಗೆ ಸ್ವಾತಂತ್ರ್ಯವಿಲ್ಲ, ತನಗೂ ಸ್ವಾತಂತ್ರ್ಯವಿಲ್ಲ, ತನ್ನ ಮೇಲಿರುವ ಮ್ಯಾನೇಜರ್ಗೆ ಸ್ವಾತಂತ್ರ್ಯ ಇದೆ ಅಂತ ತಿಳ್ಕೊಳ್ತಾನೆ. ಮ್ಯಾನೇಜರ್ನ ಕೇಳಿದ್ರೆ ನನಗೇನಿಲ್ಲಪ್ಪ ಸ್ವಾತಂತ್ರ್ಯ, ನನ್ನ ಮೇಲಿರುವ ಡೈರೆಕ್ಟರ್ ಅವನಿಗೆ ಸ್ವಾತಂತ್ರ್ಯ, ಅವನಿಗೆ ಒಳಪಟ್ಟದ್ದು. ಹೀ ಮೇಕ್ಸ್ ಎ ಡಿಸಿಷನ್, ಐ ಡೋಂಟ್ ಮೇಕ್ ಎ ಡಿಸಿಷನ್ ಅಂತಾನೆ ಅವನು. ಆ ಡೈರೆಕ್ಟರ್ ಅದ್ರೆ ಐ ಡೋಂಟ್ ಮೇಕ್ ಎ ಡಿಸಿಷನ್, ದ ಚೇರ್ಮನ್ ಮೇಕ್ ಎ ಡಿಸಿಷನ್ ಅಂತ. ಈ ವಿಧವಾಗಿ ಪ್ರತಿಯೊಬ್ಬರ ಭಾವನೆ ಹೇಗಿರುತ್ತೆ ಸ್ವಾತಂತ್ರ್ಯ ಅನ್ನುವ, ಪ್ರತಿಯೊಬ್ಬರ ಸ್ವಾತಂತ್ರ್ಯ ಇದೆ ಅಂತ ಹೇಳ್ತಾನೆ. ಎಲ್ಲರೂ ಸ್ವಾತಂತ್ರ್ಯ, ತನ್ನ ಮೇಲೆ ಇರುವವನಿಗೆ ಸ್ವಾತಂತ್ರ್ಯ ಇದೆ ಅಂತ ಎಲ್ಲರೂ ಹೇಳ್ತಾರೆ. ನಾವು ಆ ದೃಷ್ಟಿಯಿಂದ ನಮ್ಮ ಮೇಲಿರುವಂತಹ ತತ್ವ, ನನ್ನಿಂದ ಇದು ತತ್ವಾಭಿಮಾನಿ ದೇವತೆಗಳು ಮಾಡಿಸ್ತಾರೆ, ಆ ದೃಷ್ಟಿಯಲ್ಲಿ ನನ್ನಕ್ಕಿಂತ ಅವರು ಜಾಸ್ತಿ ಸ್ವತಂತ್ರರು, ರಿಲೇಟಿವ್ ಸ್ವಾತಂತ್ರ್ಯ ಅಂತ ಕರಿತೀವಲ್ಲ, ನಮ್ಮಕ್ಕಿಂತ ದೇ ಹ್ಯಾವ್ ಮೋರ್ ಫ್ರೀಡಮ್ ದನ್, ದಟ್ ಡಸಂಟ್ ಮೀನ್ ದೇ ಹ್ಯಾವ್ ಅಬ್ಸಲ್ಯೂಟ್ ಫ್ರೀಡಮ್. ಯಾಕಂದ್ರೆ ಎಲ್ಲರ ಸ್ವಾತಂತ್ರ್ಯವೂ ಕೂಡ ಪರಮಾತ್ಮನಿಗೆ ಒಳಪಟ್ಟಿದೆ. ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಅಬ್ಸಲ್ಯೂಟ್ ಸ್ವಾತಂತ್ರ್ಯ ಅನ್ನೋದು ಪರಮಾತ್ಮ ಒಬ್ಬನಿಗೆ ಇದೆ. ಅಬ್ಸಲ್ಯೂಟ್ ಸ್ವಾತಂತ್ರ್ಯ ಇದ್ದರೆ ಅದು ಯಾರಿಗೂ ಒಳಪಟ್ಟು ಇರುವುದಿಲ್ಲ. ಆದ್ರೆ ಎಲ್ಲವೂ ಪರಮಾತ್ಮನಿಗೆ ಒಳಪಟ್ಟಿದೆ, ಎಲ್ಲವೂ ಪರಮಾತ್ಮನಿಗೆ ಒಳಪಟ್ಟಿದೆ ಅಂತ ಹೇಳಿದ್ರೆ ಯಾರಿಗೂ ಪೂರ್ಣ ಸ್ವಾತಂತ್ರ್ಯವಿಲ್ಲ. ಸೊ ಈ ವಿಧವಾದ ದೃಷ್ಟಿಯಿಂದ ಸ್ವ ಅವರ ಅಪೇಕ್ಷೆಯ, ನನ್ನಕ್ಕಿಂತ ಮೇಲಿರುವವರು ಕೆಳಗಿರುವವರು ಅಂತ ವರರು ಅಂದ್ರೆ ಶ್ರೇಷ್ಠರು, ಅವರರು ಅಂದ್ರೆ ಕೆಳಗಿರುವವರು. ಸೊ ನಮ್ಮಕ್ಕಿಂತ ಕೆಳಗೆ ಇರುವವರ ದೃಷ್ಟಿಯಲ್ಲಿ ನಮಗೆ ಸ್ವಾತಂತ್ರ್ಯ ಇದೆ, ನಮ್ಮಕ್ಕಿಂತ ಮೇಲಿರುವವರ ದೃಷ್ಟಿ ನಮಗೆ ಸ್ವಾತಂತ್ರ್ಯ ಇಲ್ಲ. ಅದಕ್ಕೆ ಸ್ವತಂತ್ರತ್ವ ಸ್ವ ಅವರ ಅಪೇಕ್ಷೆಯ ಏವತ್ತು, ನಮ್ಮಕ್ಕಿಂತ ಕೆಳಗಿರುವವರ ದೃಷ್ಟಿಯಲ್ಲಿ ಮಾತ್ರ ಪರಮಾತ್ಮನ ಅಧೀನದಲ್ಲಿರುವಂತಹ ಸ್ವತಂತ್ರತ್ವ ನಮಗಿದೆ ಅನ್ನೋದು ಮುಖ್ಯವಾದ. ತದ್ ಅಧೀನಂ, ಪರಮಾತ್ಮನ ಅಧೀನವಾಗಿರುವಂತಹ ಸ್ವತಂತ್ರತ್ವವು ಸ್ವ ಅವರ ಅಪೇಕ್ಷೆಯ, ನಮ್ಮಕ್ಕಿಂತ ಕೆಳಗೆ ಇರುವವರ ದೃಷ್ಟಿ ಕೋನದಿಂದ ನಮಗೆ ಆ ಅಷ್ಟು ಮಾತ್ರವೇ ಇದೆ. ಅಂದ್ರೆ ಅಷ್ಟು ಸ್ವಾತಂತ್ರ್ಯ ಇದೆ ಅಂತ ಅರ್ಥ ಏನಂದ್ರೆ, ದಟ್ ಸ್ವಾತಂತ್ರ್ಯ ಈಸ್ ಓನ್ಲಿ ವಾಟ್ ವಿ ಥಿಂಕ್ ದಟ್ ವಿ ಹ್ಯಾವ್ ಸ್ವಾತಂತ್ರ್ಯ. ಅದು ಪರಮಾತ್ಮನ ಅಧೀನದಲ್ಲಿ ಇರುವ ಕಾರಣದಿಂದ ಅದು ಪೂರ್ಣ ಸ್ವಾತಂತ್ರ್ಯ ಅಂತ ಕರೆಯಲ್ಪಡುವುದಿಲ್ಲ. ಅದಕ್ಕೆ ಇಲ್ಲಿ ಇನ್ನೊಂದು ವಿಷಯವನ್ನು ಕೂಡ ಹೇಳ್ತಾ ಇದ್ದಾರೆ, ಮೂರು ವಿಧವಾದ ಕರ್ತೃತ್ವ ಇದೆ ಅಂತೇಳಿ. ಜೀವಸ್ಯ ವಿಕೃತಿರ್ನಾಮ ಕರ್ತೃತ್ವ ಜಡ ಸಂಶ್ರಯಂ ಅಂತೇಳಿ. ಜೀವನಿಗೆ ಈ ವಿಧವಾದ ಸ್ವ ಅವರ ಅಪೇಕ್ಷೆಯ ಏವತ್ತು ಸ್ವತಂತ್ರತ್ವ ಜೀವನಿಗಿದ್ದರೆ, ಜೀವಸ್ಯ ತದಧೀನಂ ಸ್ವತಂತ್ರತ್ವ ಸ್ವ ಅವರ ಅಪೇಕ್ಷೆಯ ಏವತ್ತು ಜೀವಸ್ಯ ಅಂತೇಳಿ. ವಿಕೃತಿರ್ನಾಮ ಕರ್ತೃತ್ವ ಜಡ ಸಂಶ್ರಯಂ ಅಂತೇಳಿ. ವಿಕೃತಿ ಅಂದ್ರೆ ಏನು? ಪ್ರಕೃತಿ ವಿಕೃತಿ ಹೊಂದುವುದು, ವಿಕೃತಿ ಅಂದ್ರೆ ವಿಕಾರವನ್ನು ಹೊಂದುವುದು, ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಮ್ಯೂಟೇಷನ್ ಅಂತೀವಲ್ವ, ಅಂದ್ರೆ ಒಂದು ವಸ್ತುವು ಅದು ಪರಿವರ್ತನೆ ಕೊಂಡು ಬರುವುದು ವಿಕೃತಿ ಅಂದ್ರೆ. ವಿಕೃತಿ ಅಂದ್ರೆ ವಿಕಾರ ಹೊಂದುವುದು, ವಿಕಾರ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್. ವಿಕೃತಿರ್ನಾಮ ಕರ್ತೃತ್ವ, ವಿಕೃತಿಯನ್ನು ಹೊಂದುವುದು, ಬೇರೆ ವಿಧವಾಗಿ ಮ್ಯೂಟೇಷನ್ ಆಗುವುದು. ಈ ದೃಷ್ಟಿಯಲ್ಲಿ ಜಡ ಸಂಶಯಂ, ಜಡವನ್ನು ಜಡ ಪದಾರ್ಥಗಳನ್ನು ಆಶ್ರಯಿಸಿದಂತಹ ಕರ್ತೃತ್ವ ಇದೆ. ಉದಾಹರಣೆಗೆ ನಾವು ಒಂದು ಸ್ಕ್ರೂ ಡ್ರೈವರ್ ತಗೊಂಡು ಒಂದು ಸ್ಕ್ರೂ ತೆಗಿತೀವಿ. ಆ ಸ್ಕ್ರೂ ಡ್ರೈವರ್ ಒಂದು ಸಾಧನವಾಗಿದೆ. ಸ್ಕ್ರೂ ಡ್ರೈವರ್ ಇಲ್ಲದೆ ಇದ್ರೆ ಸ್ಕ್ರೂ ತೆಗಿಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಸ್ಕ್ರೂ ಡ್ರೈವರ್ ಸ್ವತಂತ್ರ ಅಂತ, ವಿಥೌಟ್ ಸ್ಕ್ರೂ ಡ್ರೈವರ್ ಕೆನಾಟ್ ಟೇಕ್ ದ ಸ್ಕ್ರೂ. ಸೊ ಸ್ಕ್ರೂ ಡ್ರೈವರ್ ಸ್ವತಂತ್ರ ಅಂತ ಕರಿತೀವ? ಕರೆಯುವುದಿಲ್ಲ. ಯಾಕೆಂದ್ರೆ ಆ ಸ್ಕ್ರೂ ಡ್ರೈವರ್ ಕೆನಾಟ್ ಟೇಕ್ ಅವೇ ದ ಸ್ಕ್ರೂ. ಆ ಬೈಟ್ ಸೆಲ್ಫ್ ನಾವು ಉಪಯೋಗ ಮಾಡಿದರೆ ಆ ಸ್ಕ್ರೂ ಡ್ರೈವರ್ ಕೆಲಸ ಮಾಡುತ್ತೆ. ಅಂದ್ರೆ ಅದು ಜಡ ಪದಾರ್ಥಗಳು ಅವಕ್ಕೂ ಕೂಡ ಸ್ವತಂತ್ರ ಅನ್ನುವುದು ಇಲ್ಲ. ಆದ್ರೆ ಅದು ಜಡ ಸಂಶಯಂ, ಜಡ ಪದಾರ್ಥಗಳಲ್ಲಿರುವ ಕರ್ತೃತ್ವ ಎಂತಹದ್ದು? ವಿಕೃತಿ ರೂಪಕವಾದದ್ದು. ಯು ಟರ್ನ್ ದ ಸ್ಕ್ರೂ, ಯು ಮೇಕ್ ಸಮಥಿಂಗ್. ಸೊ ಈ ವಿಧವಾಗಿ ಮಾಡುವ ಕಾರಣದಿಂದ ಪ್ರಕೃತಿಯಲ್ಲಿ ವಿಕಾರ ರೂಪಕವಾದ ಜಡ ಪದಾರ್ಥಗಳನ್ನು ಆಶ್ರಯಿಸಿದಂತಹ ಒಂದು ಕರ್ತೃತ್ವ ಇದೆ. ಸೊ ದೇರ್ ಆರ್ ತ್ರೀ ಕೈಂಡ್ಸ್ ಆಫ್ ಕರ್ತೃತ್ವ, ಸ್ವತಂತ್ರ ಕರ್ತೃತ್ವ ಪರಮಾತ್ಮನಿಗೂ, ಅಸ್ವತಂತ್ರ ಕರ್ತೃತ್ವ ಜೀವನಿಗೆ, ಪ್ರಕೃತಿಯಲ್ಲಿ ಪದಾರ್ಥಗಳಲ್ಲಿ ಜಡ ಪದಾರ್ಥಗಳಲ್ಲಿ ವಿಕೃತಿ ರೂಪಕವಾದ ವಿಕಾರ ರೂಪವಾದ ಕರ್ತೃತ್ವ ಒಂದು. ಇದಕ್ಕೆ ಉದಾಹರಣೆಯನ್ನು, ಒಂದು ಸುಂದರವಾದ ಉದಾಹರಣೆ ಕೊಡ್ತಾರೆ. ಪುಮಾನ್ ದೋಗ್ಧಾಚ ಗೌಹು ದೋಗ್ಧ್ರಿ ಸ್ತನೋ ದೋಗ್ಧೇತಿವತ್ ಕ್ರಮಾತ್ ಅಂತೇಳಿ. ಇಲ್ಲಿ ಲೌಕಿಕವಾದ ಒಂದು ಉದಾಹರಣೆ ನೋಡ್ರಿ. ಒಬ್ಬನು ಹಾಲು ಕರೆಯುವವನಿರ್ತಾನೆ, ಅವನು ಹಾಲು ಕರೀತಾನೆ. ಅವನು ಹಾಲು ಕರೆದಾಗ ಆ ಹಾಲು ಆಕಳನ ಮೊಲೆದಿಂದ ಹಾಲನ್ನು ತೆಗಿತಾನೆ. ಈ ಆಕಳನ ಮೊಲೆದಿಂದ ಹಾಲನ್ನು ತೆಗೆದಾಗ ಆಕಳಿನ ಆ ಮೊಲೆ ಅನ್ನುವುದು, ಅದು ಇಲ್ಲದೆ ಇದ್ರೆ ಹಾಲು ಬರೋದಿಲ್ಲ. ಆಕಳಿನ ಮೊಲೆ ಇರಬೇಕು, ಹಾಲು ಬರಲಕ್ಕೆ ಆಕಳಿನ ಮೊಲೆಯೂ ಬೇಕು, ಆ ಆಕಳನ್ನು ಹಾಲನ್ನು ಕರೆಯುವವನೂ ಬೇಕು. ಅಷ್ಟೇ ಅಲ್ಲದೆ ಪುಮಾನ್ ದೋಗ್ಧಾಚ ಗೌಹು ದೋಗ್ಧ್ರಿ ಸ್ತನೋ ದೋಗ್ಧೇತಿ ವತ್ ಕ್ರಮಾತ್. ಆಕಳೇ ಇರಬೇಕು, ಆಕಳ ಓನ್ಲಿ ವೆನ್ ದ ಕೌ ಇಸ್ ದೇರ್ ದ ಕೌಸ್ ಅಡರ್ ವಿಲ್ ಬಿ ದೇರ್. ಸೊ ದ ಕೌ ಗಿವ್ಸ್ ಮಿಲ್ಕ್, ನಾವೇನ್ ಹೇಳ್ತೀವಿ ದ ಕೌ ಗಿವ್ಸ್ ಮಿಲ್ಕ್. ಇನ್ನೊಬ್ಬನ ಹೇಳ್ತಾನೆ ನೋ ನೋ ದ ಕೌ ಡಸಂಟ್ ಗಿವ್ ದ ಮಿಲ್ಕ್, ಕೌಸ್ ಅಡರ್ ಗಿವ್ಸ್ ದ ಮಿಲ್ಕ್. ನೋ 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 ಕೌ ಅಂಡ್ ಕೌಸ್ ಅಡರ್ ವಾಟ್ ವಿಲ್ ದೇ ಡು, ದ ಮಿಲ್ಕ್ ಮ್ಯಾನ್ ಗಿವ್ಸ್ ದ ಮಿಲ್ಕ್ ಅಂತ ಇನ್ನೊಬ್ಬರು ಹೇಳ್ತಾರೆ. ಸೊ ಮಿಲ್ಕ್ ಮ್ಯಾನ್, ಅವನ್ ಮಿಲ್ಕ್ ಮ್ಯಾನ್ ಇಲ್ಲದೆ ಇದ್ದರೆ, ಹಾಲನ್ನು ತೆಗೆಯುವವನೇ ಇಲ್ಲದೆ ಇದ್ದರೆ, ದ ಕೌ ಅಂಡ್ ದ ಕೌಸ್ ಅಡರ್ ಬೋತ್ ಆರ್ ನೋ ಯೂಸ್. ಸೊ ಈ ಕಾರಣದಿಂದ ಮೇನ್ ಇಲ್ಲಿ ಹಾಲನ್ನು ತೆಗೆಯುವುದಕ್ಕೆ ದ ಪರ್ಸನ್ ಈಸ್ ಸ್ವತಂತ್ರ ಕರ್ತ, ಅಂಡ್ ಆಕುಳು ಈಸ್ ಅಸ್ವತಂತ್ರ ಕರ್ತ, ಅಂಡ್ ದ ಕೌಸ್ ಅಡರ್ ಈಸ್ ಲೈಕ್ ಎ ಪ್ರಕೃತಿ. ಪ್ರಕೃತಿ ಅಂದ್ರೆ ಆ ಅಡ್ಡರ್ ಮೂಲಕವಾಗಿ ಹಾಲು ಬರುತ್ತೆ. ಸೊ ದ ಕೌಸ್ ಅಡ್ಡರ್ ಈಸ್ ವಿಕೃತಿ ರೂಪಕವಾದ ಜಡ, ಅಂದ್ರೆ ಜಡ ಪದಾರ್ಥಕ್ಕೆ ಸಂಬಂಧಪಟ್ಟಂತಹ ಕರೆಸ್ಪಾಂಡಿಂಗ್. ಇದನ್ನು ನೀವು ಡೋಂಟ್ ಗೋ ಡೀಪ್ ಇನ್ ಟು ದಟ್. ಇದು ಸ್ಥೂಲವಾಗಿ ಒಂದು ಉದಾಹರಣೆ, ಐಡಿಯಾ ನಮಗೆ ಕೊಡುವುದಕ್ಕೆ. ಉದಾಹರಣೆಯ ಉದ್ದೇಶಗಳು ಯಾವುದೇ ಒಂದು ಉದಾಹರಣೆ ತಗೊಂಡ್ರೆ, ಯು ಹ್ಯಾವ್ ಟು ಟೇಕ್ ದ ಎಕ್ಸಾಂಪಲ್ ಓನ್ಲಿ ಟು ಎ ಲಿಮಿಟೆಡ್ ಎಕ್ಸ್ಟೆಂಟ್. ಆ ಎಕ್ಸಾಂಪಲ್ ಅನಲೈಸ್ ಮಾಡಿ ಒಳಗೆ ಹೋದ್ರೆ, ಏ ವೈಟ್ ಎ ಮಿನಿಟ್, ದ ಮಿಲ್ಕ್ ಮ್ಯಾನ್ ಹೀ ಡಸಂಟ್ ಹ್ಯಾವ್ ಇಂಡಿಪೆಂಡೆನ್ಸ್, ಓನ್ಲಿ ದ ಗಾಡ್ ಇಸ್ ಇಂಡಿಪೆಂಡೆಂಟ್. ವೈ ಆರ್ ಯು ಸೇಯಿಂಗ್ ದ ಮಿಲ್ಕ್ ಮ್ಯಾನ್ ಇಸ್ ಇಂಡಿಪೆಂಡೆಂಟ್? ಅಲ್ಲಪ್ಪ, ಇಷ್ಟೇ ದೃಷ್ಟಿಯಲ್ಲಿ ಒಂದು ಸರ್ಕಲ್ ಹಾಕಿಬಿಟ್ಟು ನೋಡಿದರೆ, ಈ ಸರ್ಕಲ್ ನಲ್ಲಿ ಮಾತ್ರ ದ ಮಿಲ್ಕ್ ಮ್ಯಾನ್ ಈಸ್ ಕರೆಸ್ಪಾಂಡ್ಸ್ ಟು ಸ್ವತಂತ್ರ ಕರ್ತನಾದ ಪರಮಾತ್ಮ, ದ ಕೌ ಕರೆಸ್ಪಾಂಡ್ಸ್ ಟು ಅಸ್ವತಂತ್ರ ಕರ್ತನಾದ ಜೀವ, ದ ಕೌಸ್ ಅಡರ್ ಕರೆಸ್ಪಾಂಡ್ಸ್ ಟು ಜಡ ಪದಾರ್ಥ. ಇದು ಜಸ್ಟ್ ಒಂದು ರಫ್ ಐಡಿಯಾ ಕೊಡುವುದಕ್ಕಷ್ಟೇ. ದಿಸ್ ಈಸ್ ಓನ್ಲಿ ಟು ಗಿವ್ ಎ ರಫ್ ಐಡಿಯಾ ಅಷ್ಟೇ ಹೊರತು, ಮತ್ತು ಇದರಲ್ಲಿ ಸ್ವತಂತ್ರ ಅಸ್ವತಂತ್ರ ಒಂದು ಪರಿಶೀಲನೆಯನ್ನು ಮಾಡಲಿಕ್ಕೆ ಹೊರಡಕೂಡುದು. ಸೊ ದಿಸ್ ಈಸ್ ಜಸ್ಟ್ ಟು ಗಿವ್ ಈ ವಿಧವಾದ ಮೂರು ವಿಧವಾದ ಕರ್ತೃತ್ವ ಇದೆ ಅನ್ನೋದು ತೋರಿಸುವುದಕ್ಕಾಗಿ. ಇದನ್ನು ನೀವು ಬಹಳ ಗ್ಲೋಬಲ್ ಆಗಿ ಅಂದ್ರೆ ಅಬ್ಸಲ್ಯೂಟ್ ಸೆನ್ಸ್ ನಲ್ಲಿ ಫಿಲಾಸಫಿನಲ್ಲಿ ತಗೊಂಡಾಗ ಪರಮಾತ್ಮ ಒಬ್ಬನೇ ಸ್ವತಂತ್ರಕರ್ತ, ಸಮಸ್ತ ಜೀವರಾಶಿಗಳು ಅಸ್ವತಂತ್ರಕರ್ತರು, ಸಮಸ್ತವಾದ ಪ್ರಕೃತಿಯು ಕೂಡ ಜಡ ಪ್ರಕೃತಿ, ಜಡರೂಪಕವಾದ ಕರ್ತೃತ್ವ ಉಳ್ಳದ್ದು. ದಿಸ್ ಈಸ್ ಇನ್ ಎ ಅಬ್ಸಲ್ಯೂಟ್ ಸೆನ್ಸ್. ಸೊ ಇದು ಬ್ರಹ್ಮತರ್ಕದ ಒಂದು ವಚನದಿಂದ ಆಚಾರ್ಯರು ಕೋಟ್ ಮಾಡಿ ಹೇಳಿದಂತಹದ್ದು. ಈಗ ಬ್ರಹ್ಮತರ್ಕ ಅನ್ಫಾರ್ಚುನೇಟ್ಲಿ ಇಟ್ ಇಸ್ ನಾಟ್ ಅವೈಲಬಲ್ ಎನಿವೇರ್. ಅದಕ್ಕೆ ಬಹಳ ಜನ ಕ್ರಿಟಿಸೈಸ್ ಮಾಡ್ತಾರೆ, ಆಚಾರ್ಯರು ಎಲ್ಲಿ ಕಾಣದೇ ಇರೋ ಬ್ರಹ್ಮತರ್ಕದಿಂದ ಕೋಟ್ ಮಾಡಿದ್ದಾರೆ. ಆದರೆ ನೋಡಿ ಎಷ್ಟು ಸುಂದರವಾಗಿದೆ ಇದು, ನಮಗೆ ಸಿಗಲಿಲ್ಲ ಅಂದ್ರೆ ನಮ್ಮ ದುರದೃಷ್ಟ ಅಷ್ಟೇ ಹೊರತು ಬ್ರಹ್ಮತರ್ಕವೇ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಬಹಳ ಸುಂದರವಾದ ಒಂದು ಥಾಟ್ ಪ್ರಾಸೆಸ್ ಕೊಡುವಂತಹದ್ದು ಈ ಬ್ರಹ್ಮತರ್ಕದ ವಚನಗಳು, ಒಂದೊಂದು ಕೂಡ ಅತಿ ಸುಂದರವಾದದ್ದು. ಸೊ ಈ ವಿಧವಾದ ಬ್ರಹ್ಮತರ್ಕ ವಚನದಿಂದ ನಾವು ತಿಳ್ಕೋಬೇಕಾಗಿದ್ದು. ಅದಾದ ಮೇಲೆ ಈಶ್ವರ ಜೀವ ಪ್ರಕೃತ್ಯಾದೀನಾಂ ಕರ್ತೃತ್ವಂ ಅಕರ್ತೃತ್ವಂ ಚ ವಿಭಾಗೇನ ಜ್ಞಾತವ್ಯಂ ಸರ್ವತ್ರ. ಸರ್ವತ್ರ ಎಲ್ಲ ಕಡೆಯೂ ಕೂಡ ಈ ವಿಧವಾಗಿ ಪರಮಾತ್ಮನನ್ನು ಎಲ್ಲ ವಿಷಯದಲ್ಲಿ ನೋಡಬೇಕು, ಜೀವನನ್ನೂ ಎಲ್ಲ ವಿಷಯಗಳಲ್ಲಿ ನೋಡಬೇಕು, ಪ್ರಕೃತಿ ಮುಂತಾದ ವಸ್ತುಗಳನ್ನು ಕೂಡ ಎಲ್ಲ ಕಡೆ ನೋಡಿ ಅವರವರ ಕರ್ತೃತ್ವವು ಅಕರ್ತೃತ್ವವು ಅಂದ್ರೆ ಅವು ಮಾಡುವುದು ಎಷ್ಟು ಮಟ್ಟಿಗಿದೆ, ಮಾಡದೇ ಇರುವುದು ಎಷ್ಟು ಮಟ್ಟಿಗಿದೆ ಅನ್ನೋದು ನಾವು ವಿಭಾಗೇನ ಅದನ್ನು ವಿಭಾಗ ಮಾಡಿ ಅನಲೈಸ್ ಮಾಡಿ ಕ್ಲಾಸಿಫೈ ಮಾಡಿ ಅದನ್ನು ಚೆನ್ನಾಗಿ ತಿಳ್ಕೊಂಡು ನಾವು ಇರಬೇಕು. ಜ್ಞಾತವ್ಯಂ ಸರ್ವತ್ರ ಈ ವಿಧವಾಗಿ ಸರ್ವತ್ರ ಎಲ್ಲ ಕಡೆಯೂ ನಾವು ತಿಳ್ಕೊಂಡಿರಬೇಕು ಅನ್ನುವ ಈ ಕರ್ಮ ಸನ್ಯಾಸದ ಒಂದು ನಿಜವಾದ ರೂಪವನ್ನು ಹೇಗಿರಬೇಕು, ಕರ್ಮ ನ್ಯಾಸ ಕರ್ಮ ಸನ್ಯಾಸ ನಾವು ಮಾಡುವ ಪ್ರತಿಯೊಂದು ಕರ್ಮದಲ್ಲಿಯೂ ನಮ್ಮ ದೃಷ್ಟಿಕೋನ ಹೇಗಿರಬೇಕು ಅನ್ನುವ ಒಂದು ಸುಂದರವಾದ ಅಭಿಪ್ರಾಯವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದಾದ ಮೇಲೆ ನಾವು ಆಕ್ಚುಲಾಗಿ ತಾತ್ಪರ್ಯದಲ್ಲಿ ಇಲ್ಲಿಗೆ ನಾವು ಒಂದು ಪಾಸ್ ತಗೊಳ್ಳೋಣ. ತಾತ್ಪರ್ಯ ಈ ಪದ್ಯಕ್ಕೆ ಬಹಳ ವಿಸ್ತಾರವಾಗಿ ಹೋಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ರಾಯರು ಗೀತಾವೃತ್ತಿಯಲ್ಲಿ ಇದರ ಮುಂಚೆ ಶ್ಲೋಕಕ್ಕೆ ನಾವು ನೋಡಲಿಲ್ಲ, 29th and 30th 29-30 ಎರಡು ಶ್ಲೋಕಗಳಲ್ಲಿ ರಾಘವೇಂದ್ರ ಸ್ವಾಮಿಗಳು ಗೀತಾವೃತ್ತಿಯಲ್ಲಿ ಏನು ಹೇಳಿದ್ದಾರೆ ಅನ್ನೋದು ಅದು ಒಂದು ಸಾರಿ ನೋಡಿಬಿಟ್ಟು, ಸೊ ದಟ್ ಗೀತಾವೃತ್ತಿ ಐ ಮೀನ್ ಒಂದು ಲಾಂಗ್ ಗ್ಯಾಪ್ ಇಲ್ಲದೆ ಇರುವುದಕ್ಕಾಗಿ ಅದನ್ನು ನೋಡಿಬಿಟ್ಟು ವಿಲ್ ಕಮ್ ಬ್ಯಾಕ್ ಟು ತಾತ್ಪರ್ಯ ಕಂಟಿನ್ಯೂ ಮತ್ತು ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ 29-30 ಈ ಎರಡು ಶ್ಲೋಕಗಳಿಗೆ ಗೀತಾವೃತ್ತಿಯ ಮೂಲಕವಾಗಿ ಅರ್ಥವನ್ನು ನೋಡೋಣ. ಇದು ಬಹಳ ಮುಖ್ಯವಾದ ಕಾನ್ಸೆಪ್ಟ್, ಸ್ವಲ್ಪ ಕಷ್ಟವಾದ ಕಾನ್ಸೆಪ್ಟ್ ಇದೆ, ಆ ಕಾರಣದಿಂದ ಇದನ್ನು ಸ್ವಲ್ಪ ಡೀಟೇಲ್ ಆಗಿ ನೀವು ಯೋಚನೆ ಮಾಡಬೇಕಾಗಿದೆ ವಿಷಯವಾಗಿದೆ. ಇಲ್ಲಿಗೆ ಇವತ್ತು ನಿಲ್ಲೋಣ. ಏನ ಪ್ರಶ್ನೆ ಇದ್ದೆ ಕೇಳಬಹುದು. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸ್ಸೇಂದಿರುವ ಬುದ್ಧ್ಯಾತ್ಮನಾವ ಅನಸು ಸ್ವಭಾವ ಕರೋಮಿ ಏದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣೇ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.